ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪ್ರಗತಿಯ ಮರುಕಲ್ಪನೆ ಧ್ಯೇಯದೊಂದಿಗೆ ಇನ್ವೆಸ್ಟ್ ಕರ್ನಾಟಕ ಸಮಾವೇಶಕ್ಕೆ ಬೆಂಗಳೂರಿನಲ್ಲಿ ಇಂದು ಚಾಲನೆ. ಒಳನೋಟಗಳನ್ನು ತೆರೆದಿಟ್ಟ ಪ್ರಧಾನಮಂತ್ರಿಯವರ ಪರೀಕ್ಷಾ ಪೇ ಚರ್ಚಾ ಸಂವಾದ. ರಾಜ್ಯದ ಎಲ್ಲ ಜಲಮೂಲಗಳ ವಸ್ತುಸ್ಥಿತಿ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಶರಾವತಿ ಭೂಗತ ಜಲವಿದ್ಯುತ್ ಯೋಜನೆ, ಮಲೆನಾಡಿನ ಅಪೂರ್ವ ಮಳೆಕಾಡಿಗೆ ಧಕ್ಕೆ, ಪರಿಸರಾಸಕ್ತರ ಕಳವಳ. ಈಗ ವಾರ್ತೆಗಳ ವಿವರ. ಸಮರ್ಥ, ಸಮಗ್ರ, ಸುದೃಢ ಹಾಗೂ ತಂತ್ರಜ್ಞಾನ ಆಧಾರಿತ ಭವಿಷ್ಯವನ್ನು ಮರುಕಲ್ಪಿಸಲು ಜಾಗತಿಕ ಕೈಗಾರಿಕಾ ಪ್ರವರ್ತಕರೆಲ್ಲರೂ ಇನ್ವೆಸ್ಟ್ ಕರ್ನಾಟಕ 2025 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು ಎಲ್ಲರೂ ಭಾಗವಹಿಸಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಹೂಡಿಕೆದಾರರ ಜಾಗತಿಕ ಸಮಾವೇಶ ರಾಜ್ಯದ ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಕೈಗಾರಿಕಾ ವಲಯಕ್ಕೆ ಬಲ ತುಂಬಲಿದೆ ಎಂದು ಅವರು ಹೇಳಿದ್ದಾರೆ. ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಬೆಂಗಳೂರಿನ ಅರಮನೆ ಮೈದಾನ ಸಿಂಗರಿಸಿಕೊಂಡು ಸಜ್ಜಾಗಿದೆ. ಇಂದು ಸಂಜೆ 4 ಗಂಟೆಗೆ ಸಮಾವೇಶವನ್ನು ಕೇಂದ್ರದ ರಕ್ಷಣಾ ಖಾತೆ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಲಿದ್ದಾರೆ. ನಿನ್ನೆ ಸಮಾವೇಶದ ಸ್ಥಳಕ್ಕೆ ತೆರಳಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಪೂರ್ವ ಸಿದ್ಧತೆಗಳನ್ನು ಅವಲೋಕಿಸಿದರು. ಪ್ರಗತಿಯ ಮರುಕಲ್ಪನೆ ಎಂಬ ಘೋಷವಾಕ್ಯದೊಂದಿಗೆ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ಆಯೋಜಿಸಲಾಗಿದ್ದು, ವಿಜಯಪುರ ಜಿಲ್ಲೆ ತಿಡಗುಂದಿಯಲ್ಲಿ ಅತ್ಯಾಧುನಿಕ ಕೈಗಾರಿಕಾ ಲಾಜಿಸ್ಟಿಕ್ಸ್ ಪಾರ್ಕ್ ಸ್ಥಾಪನೆಯಾಗಲಿದೆ ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ಪ್ರಕಟಿಸಿರುವ ಸಚಿವರು, 1200 ಎಕರೆ ಪ್ರದೇಶದಲ್ಲಿ ಲಾಜಿಸ್ಟಿಕ್ಸ್ ಪಾರ್ಕ್ ಸ್ಥಾಪನೆಯಾಗಲಿದ್ದು, ಮುಂಬರುವ 5-7 ವರ್ಷಗಳಲ್ಲಿ 25,000 ಕೋಟಿ ರೂಪಾಯಿ ಹೂಡಿಕೆ ನಿರೀಕ್ಷಿಸಲಾಗಿದೆ ಎಂದಿದ್ದಾರೆ. ಮರುಬಳಕೆ ಇಂಧನ, ಸೋಲಾರ್ ಬಿಡಿಭಾಗಗಳನ್ನು ತಯಾರಿಸುವ ಮತ್ತು ಬ್ಯಾಟರಿ ತಂತ್ರಜ್ಞಾನದ ಕಂಪನಿಗಳು ಹೆಚ್ಚು ಸ್ಥಾಪನೆಗೊಳ್ಳಲಿವೆ. ವಿಜಯಪುರ ವಿಮಾನ ನಿಲ್ದಾಣ ಸದ್ಯದಲ್ಲೇ ಉದ್ಘಾಟನೆಗೊಳ್ಳಲಿದೆ ಎಂದು ಅವರು ಹೇಳಿದ್ದಾರೆ. ಉತ್ತರ ಕರ್ನಾಟಕ ಸಂಪನ್ಮೂಲ, ಪ್ರತಿಭೆ ಮತ್ತು ಸಾಮರ್ಥ್ಯಗಳಿಂದ ಸಮೃದ್ಧವಾಗಿದೆ. ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆ ನೀಡುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ.
ಈ ಇನ್ವೆಸ್ಟರ್ಸ್ ಮೀಟ್ದಲ್ಲಿ ಉತ್ತರ ಕರ್ನಾಟಕ ಅಂದ್ರೆ ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಈ ಭಾಗದಲ್ಲಿ ಕೂಡ ಇಂಡಸ್ಟ್ರಿಗಳು ಮಾಡುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಬಂಡವಾಳ ಹೂಡಿಕೆದಾರರಿಗೆ ಬೇಕಾದಂತಹ ಸೂಕ್ತವಾದ ಇನ್ಸೆಂಟಿವ್ಸ್ಗಳನ್ನ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಇರಲಿ ಅಥವಾ GST ಟ್ಯಾಕ್ಸ್ ಬೆನಿಫಿಟ್ಸ್ ಇರಲಿ, ಎಲೆಕ್ಟ್ರಿಸಿಟಿ ರಿಲೇಟೆಡ್ ಕನ್ಸೆಷನ್ಸ್ ಇರಲಿ, ಭೂಮಿಯನ್ನು ಕಡಿಮೆ ರೇಟಿಗೆ ಕೊಡೋದು, ಅವರು ಉತ್ತರ ಕರ್ನಾಟಕಕ್ಕೆ ಬರಾಕ ಸಾಧ್ಯ ಆಗ್ತೈತಿ. ಈ ಭಾಗದ ಅಭಿವೃದ್ಧಿ ಕೂಡ ಆಗ್ತೈತಿ ಮತ್ತು ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗತ್ತೆ. ಉತ್ತರ ಕರ್ನಾಟಕಕ್ಕೆ ಬೇಕಾದಂತಹ ಇಂಡಸ್ಟ್ರಿಗಳನ್ನ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮೂಲಕ ನೀವು ತಗೊಂಬರುವಂತ ಪ್ರಯತ್ನ ಮಾಡ್ತೀರಿ. ಹಾರ್ಡ್ವೇರ್ ಇಂಡಸ್ಟ್ರಿ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕೈಗಾರಿಕಾ ಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೇನೆ. ನಿಮ್ಮಿಂದ ಅಪಾರ ನಿರೀಕ್ಷೆ ಇದೆ, ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ.
ಪರೀಕ್ಷೆಗಳನ್ನು ಸಂಭ್ರಮಿಸುವ ಭಯ ಹೋಗಲಾಡಿಸಿ ಆತ್ಮವಿಶ್ವಾಸದಿಂದ ಎದುರಿಸುವಂತೆ ಪ್ರೇರಣೆ ನೀಡುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 8ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಬಳ್ಳಾರಿಯ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಅಖಿಲ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
ನಮ್ಮ ದೇಶದ ಜನಪ್ರಿಯ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಅಪಾರ ರೀತಿಯಲ್ಲಿಟ್ಟುಕೊಂಡಿರುವಂತಹ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವಂತಹ ಮತ್ತು ಪರೀಕ್ಷೆ ಬರೆಯಲು ಮಾರ್ಗದರ್ಶನ ನೀಡುವಂತಹ ಅನೇಕ ವಿಚಾರಗಳನ್ನು ಪರೀಕ್ಷಾ ಪೇ ಚರ್ಚೆಯಲ್ಲಿ ಕೊಡುತ್ತಿರುವುದು ನಮಗೆ ಅತ್ಯಂತ ಸಂತೋಷವಾದ ವಿಷಯವಾಗಿದೆ. ಅವರ ಈ ಮಾರ್ಗದರ್ಶನಗಳು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಭಯವನ್ನು ಹೋಗಲಾಡಿಸಿವೆ, ಜೊತೆಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಲು ಧೈರ್ಯವನ್ನು ದಯಪಾಲಿಸಿವೆ. ಪರೀಕ್ಷೆಗಳು ಒತ್ತಡ ಮುಕ್ತದತ್ತ ಸಾಗುತ್ತಿವೆ. ಅವರ ಈ ಮಾರ್ಗದರ್ಶನಗಳು ಸದಾ ಮುಂದುವರೆಯಲಿ ಎಂದು ಆಶಿಸುತ್ತಾ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್.
ಮೈಸೂರಿನ ಸಿದ್ಧಾರ್ಥನಗರದ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಧಾನಮಂತ್ರಿಯವರ 8ನೇ ಪರೀಕ್ಷಾ ಪೇ ಚರ್ಚಾ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸಿದರು. 1200 ವಿದ್ಯಾರ್ಥಿಗಳು, 80 ಶಿಕ್ಷಕರು ಸಂವಾದದಲ್ಲಿ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿ ಸುಮುಖ್ ಪ್ರಧಾನಮಂತ್ರಿಯವರು ಸುಲಭವಾಗಿ ಪರೀಕ್ಷೆ ಎದುರಿಸುವ ಬಗ್ಗೆ, ಓದುವ ವೇಳಾಪಟ್ಟಿ ಸಿದ್ಧತೆ ಬಗ್ಗೆ ತಿಳಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು.
ನಾನು ಪ್ರತಿ ವರ್ಷನೂ ಕಾಯ್ತಾ ಇದ್ದೀನಿ ಸ್ಟಾರ್ಟ್ ಆಗ್ತಾವಿಂದ. ಈಗ 2025 ಬಂದಿದ್ದೀನಿ. ನಾನು 7th ಸ್ಟ್ಯಾಂಡರ್ಡ್ ಫೈನಲ್ ಎಕ್ಸಾಮ್ ಬರೆಯಕ್ ಹೋಗ್ತಿದ್ದೀನಿ. ಹಾಗೆ ಇದು ತುಂಬಾ ಯೂಸ್ಫುಲ್ ಆಗಿದೆ ನನಗೆ.
ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆರೆಗಳ ವಸ್ತುಸ್ಥಿತಿ ವರದಿ ಹಾಗೂ ಅತಿಕ್ರಮಣ ಮಾಹಿತಿಯನ್ನು ವಿಸ್ತೃತವಾಗಿ ಸಲ್ಲಿಸುವಂತೆ ನಿರ್ದೇಶಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಸಂಬಂಧಿಸಿದ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿದರು. ಕೃಷಿ, ಕುಡಿಯುವ ನೀರು ಮತ್ತು ಗ್ರಾಮೀಣ ಕೈಗಾರಿಕೆಗಳಿಗೆ ಮೂಲಗಳಾಗಿರುವ ಕೆರೆಗಳನ್ನು ಗುರುತಿಸಿ ಅವುಗಳ ವಾಸ್ತವ ಸ್ಥಿತಿಗತಿ, ಅತಿಕ್ರಮಣ ಪ್ರಮಾಣ, ಒತ್ತುವರಿ ತೆರವು ಸೇರಿದಂತೆ ಜಲಾನಯನ ಪ್ರದೇಶದ ನಿಖರ ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ ಕೂಡಲೇ ಒದಗಿಸುವಂತೆ ಸೂಚಿಸಿದರು. ಜಲಮೂಲಗಳ ಮೂಲ ಮಾಲೀಕತ್ವದ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿ ದೃಢಪಡಿಸುವಂತೆ, ಅರಣ್ಯ ಇಲಾಖೆ ವ್ಯಾಪ್ತಿಯ ಕೆರೆಗಳ ಮಾಹಿತಿಯನ್ನು ಅರಣ್ಯಾಧಿಕಾರಿಗಳಿಂದಲೇ ಪಡೆದು ದಾಖಲಿಸುವಂತೆ ಅವರು ತಿಳಿಸಿದರು. ಶರಾವತಿ ನದಿ ಭೂಗತ ಜಲವಿದ್ಯುತ್ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಅನುಷ್ಠಾನದಿಂದ ಮಲೆನಾಡಿನ ಅಪೂರ್ವ ಮಳೆಕಾಡಿಗೆ ಧಕ್ಕೆಯಾಗಲಿದೆ, ಅಪರೂಪದ ವನ್ಯಜೀವಿಗಳ ಆಶ್ರಯ ತಾಣ ಕಸಿದಂತಾಗುತ್ತದೆ ಎಂದು ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಸಂರಕ್ಷಣಾ ಜೀವಶಾಸ್ತ್ರಜ್ಞ ಡಾ ಕೇಶವ್ ಹೆಗಡೆ ಕೊರಸೆಯವರು ಹೇಳಿದ್ದಾರೆ.
ಗೇರುತೊಪ್ಪೆ ಜಲಾಶಯದಿಂದ ನದಿಯ ಕೆಳಗಡೆ ಹರಿವಿನಲ್ಲಿ ಬರ್ತದೆ, ಕೊಳವೆ ಮಾರ್ಗದ ಮೂಲಕ ಪಂಪ್ ಮಾಡಿ ಮೇಲ್ಗಡೆ ಇರುವಂತಹ ಕಡಕಳಲೆ ಆಣೆಕಟ್ಟೆಗೆ ತಗೊಂಡು ಹೋಗ್ತಾರೆ, ಸುರಂಗ ತೋಡಿ ನೀರನ್ನು ಸಾಗಿಸ್ತಾರೆ. ಹೀಗಾಗಿ ಇದಕ್ಕೆ ಭೂಗತ ಜಲ ವಿದ್ಯುತ್ ಯೋಜನೆ ಅಂತ ಹೇಳ್ತಾರೆ. ತುಂಬಾ ಗಟ್ಟಿಯಾದ ಬಸಾಲ್ಟ್ ಶಿಲೆಗಳಿರುವಂತಹ ಗುಡ್ಡಗಳು, ಅವುಗಳನ್ನು ಆ ತರ ಸ್ಫೋಟಕಗಳನ್ನು ಬಳಸಿ ಗುಡ್ಡಗಳನ್ನು ಕೊರೆದ್ರೆ ಪಶ್ಚಿಮಘಟ್ಟ ಶ್ರೇಣಿ ಇದೆ, ಭೂರಚನೆಗೆ ಘಾಸಿ ಆಗ್ತದೆ, ಇತಿಯಾದ ಮಳೆ ಬೀಳುವ ಪ್ರದೇಶ, ಆದ್ರಿಂದ ಭೂ ಕುಸಿತದ ಸಾಧ್ಯತೆ ಹೆಚ್ಚಾಗುತ್ತೆ. ಇದು ದೊಡ್ಡ ಅಪಾಯ, ಆದ್ರಿಂದ ಈ ಯೋಜನೆ ಬೇಡ ಅಂತ ಹೇಳಿ ಕಾಣಿಸ್ತದೆ. ಅಪರೂಪದಂತಹ ಸಸ್ಯ ವೈವಿಧ್ಯ ಇದೆ, ವನ್ಯ ಪ್ರಾಣಿಗಳು, ವನ್ಯಜೀವಿ ವೈವಿಧ್ಯ ಇದೆ, ಸಿಂಗಳಿಕದಂತಹ ಪ್ರಾಣಿಗಳಿದೆ, ಆವಾಸ ಸ್ಥಾನ ಅಂತ ಹೇಳ್ತೀವಲ್ವ ನಾವು ವಿಜ್ಞಾನದಲ್ಲಿ, ಅದು ನಾಶವಾದ್ರೆ ಅದು ಸುತ್ತಮುತ್ತಲಿನ ಹೊಲ ತುಟಾಗದ್ದೆ ಮತ್ತೆ ಜನವಸತಿಗಳಿಗೆ ನುಗ್ಗತೊಡಗುತ್ತದೆ. ಈ ಮಾನವ ವನ್ಯಜೀವಿ ಸಂಘರ್ಷ ಕೂಡ ಹೆಚ್ಚಾಗ್ತದೆ. ಅಕ್ಕಪಕ್ಕದ ಹಳ್ಳಿಗಳು ತುಂಬಾ ಸಮಸ್ಯೆಗಳನ್ನು ಭವಿಷ್ಯದಲ್ಲಿ ಎದುರಿಸಬೇಕಾಗ್ತದೆ. ಸನ್ನಾವರದಲ್ಲಿ ಇದು ಸಮುದ್ರ ಸೇರ್ತದೆ, ಶರಾವತಿ ನದಿ ಎರಡೂ ದಂಡೆಗಳಲ್ಲಿ ಕರಾವಳಿ ಹಲವಾರು ಹಳ್ಳಿಗಳಿವೆ, ಸಾವಿರ ಕುಟುಂಬಗಳಿವೆ. ಕುಡಿಯುವ ನೀರಿಗೆ, ಕೃಷಿ ನೀರಿಗೆ ಅವರು ಅವಲಂಬಿಸಿರೋದೇ ಶರಾವತಿ ನದಿ.
ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನಾಚರಣೆ ಅಂಗವಾಗಿ 1 ರಿಂದ 19 ವರ್ಷದೊಳಗಿನ ಮಕ್ಕಳಿಗೆ ಜಂತು ನಿವಾರಕ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಶಾಲೆ ಹಾಗೂ ಮಹಾವಿದ್ಯಾಲಯಗಳಲ್ಲಿ ವಿತರಿಸಿತು. ಜಂತುಹುಳುಗಳು ಬಾಧಿಸಿ ಅಶಕ್ತತೆ, ಅಪೌಷ್ಟಿಕತೆ ಹಾಗೂ ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆಯನ್ನು ಉಂಟುಮಾಡುವ ಸಾಧ್ಯತೆಯಿದೆ ಎಂದು ಜನಜಾಗೃತಿ ಮೂಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಆನೆಕಾಲು ರೋಗ ತಡೆಗೆ ಮುಂಜಾಗ್ರತಾ ಕ್ರಮವಾಗಿ ಈ ತಿಂಗಳ 28ರವರೆಗೆ ಗುಳಿಗೆಗಳನ್ನು ವಿತರಿಸಲಾಗುತ್ತಿದೆ. ವಿಶ್ವ ಬೇಳೆಕಾಳುಗಳು ಹಾಗೂ ಅವುಗಳ ನಿತ್ಯ ಬಳಕೆಯ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಬೇಳೆಕಾಳುಗಳಲ್ಲಿರುವ ಪೌಷ್ಟಿಕಾಂಶ ಹಾಗೂ ಬೆಳೆಯುವಲ್ಲಿ ಪಾರಿಸಾರಿಕ ಲಾಭಗಳ ಕುರಿತು ಜಾಗೃತಿ ದಿನವಾಗಿ ಆಚರಿಸಲ್ಪಟ್ಟಿತು. ಬೇಳೆಕಾಳುಗಳು ಹೆಚ್ಚಿನ ಪೌಷ್ಟಿಕಾಂಶ, ಕಡಿಮೆ ಕೊಬ್ಬು ಹಾಗೂ ಸುಲಭವಾಗಿ ಜೀರ್ಣಿಸಬಹುದಾದ ನಾರಿನಾಂಶ ಹೊಂದಿವೆ. ರಾಷ್ಟ್ರೀಯ ಸೇವಾ ಯೋಜನೆ ರಾಜ್ಯ ಘಟಕ ಹಾಗೂ ಹುಬ್ಬಳ್ಳಿಯ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಜಂಟಿಯಾಗಿ ಇಂದಿನಿಂದ 15ನೇ ತಾರೀಖಿನವರೆಗೆ ಎನ್ಎಸ್ಎಸ್ ಅಧಿಕಾರಿಗಳಿಗೆ ರಾಜ್ಯಮಟ್ಟದ ತರಬೇತಿ ಶಿಬಿರ ಆಯೋಜಿಸಿವೆ. ರಾಜ್ಯಾದ್ಯಂತ 26 ವಿಶ್ವವಿದ್ಯಾಲಯಗಳು, ಪದವಿ ಪೂರ್ವ, ಪದವಿ, ಡಿಪ್ಲೊಮಾ ಮತ್ತು ಕಾನೂನು ಕಾಲೇಜುಗಳನ್ನು ಒಳಗೊಂಡಿರುವ 115 ಕಾಲೇಜುಗಳ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಘೋಷಣೆಯಂತೆ ಇಂದು ಅಂತಾರಾಷ್ಟ್ರೀಯ ಮಹಿಳಾ ಮತ್ತು ವಿಜ್ಞಾನ ಯುವತಿಯರ 10ನೇ ವಾರ್ಷಿಕೋತ್ಸವ ಆಚರಿಸಲಾಗುತ್ತಿದೆ. ಕಾಯಕ ಶರಣರಾದ ಮಾದಾರ ಚನ್ನಯ್ಯ, ಮಾದಾರ ಧೂಳಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ ಹಾಗೂ ಉರಿಲಿಂಗ ಪೆದ್ದಿಯವರ ಜಯಂತ್ಯುತ್ಸವ ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಜರುಗಿತು. ಮೈಸೂರು ಜಿಲ್ಲೆ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ 3 ದಿನಗಳ 13ನೇ ಕುಂಭಮೇಳಕ್ಕೆ ಚಾಲನೆ ದೊರೆತಿದೆ. ಗದಗ್ ಜಿಲ್ಲೆ ಗಜೇಂದ್ರಗಡ ತಾಲೂಕು ಬೊಮ್ಮಸಾಗರದ ಶ್ರೀ ದುರ್ಗಾದೇವಿ ಜಾತ್ರೆ 13ರವರೆಗೆ ಮಧ್ಯರಾತ್ರಿ ನಡೆಯಲಿದೆ. ಪ್ರಾಣಿಬಲಿ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಗತಿಯ ಮರುಕಲ್ಪನೆ ಧ್ಯೇಯದೊಂದಿಗೆ ಇನ್ವೆಸ್ಟ್ ಕರ್ನಾಟಕ ಸಮಾವೇಶಕ್ಕೆ ಬೆಂಗಳೂರಿನಲ್ಲಿ ಇಂದು ಚಾಲನೆ. ಒಳನೋಟಗಳನ್ನು ತೆರೆದಿಟ್ಟ ಪ್ರಧಾನಮಂತ್ರಿಯವರ ಪರೀಕ್ಷಾ ಪೇ ಚರ್ಚಾ ಸಂವಾದ. ರಾಜ್ಯದ ಎಲ್ಲ ಜಲಮೂಲಗಳ ವಸ್ತುಸ್ಥಿತಿ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಶರಾವತಿ ಭೂಗತ ಜಲವಿದ್ಯುತ್ ಯೋಜನೆ, ಮಲೆನಾಡಿನ ಅಪೂರ್ವ ಮಳೆಕಾಡಿಗೆ ಧಕ್ಕೆ, ಪರಿಸರಾಸಕ್ತರ ಕಳವಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.